ஸ்ரீ குருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தாந்தசய்யாய பூரணஜ்ஞானரசாரணசே உத்துங்கவாக்தரங்காய மத்வதுப்தாப்தயே நம. குருமகிலகுணஜம் சத்குணேகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலஹிருதிநிஷ்டம் நித்யநிர்த்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாக்கராத்யதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சர்ய ஹரிப்ரீதி சுவித்யா வாதசாலினஹ இஷ்டதாம் கஷ்டஹர்த்ருன்னஹ வித்யாமான்யான் முனீன் நம. வாஜிராஜபதத்வந்த்வா வாரிஜாசக்தமானசான் விஸ்வப்ரியகுருன் வந்தே மந்தோஹம் த்ரிவிசுத்தயே. சத்யம் சத்யம் புனசத்யம் விஷ்ணுதீர்த்தப்ரசாததஹ சர்வே காமா பவந்தேவ சபதோ பிம்பசந்நிதௌ சிந்தாமணிம் சபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேக்யபீஷ்டதம். ஸ்ரீ குருப்யோ நம. ஹரி ஓம். ஜலஜேஷ்ட நிபாகாரம் ஜெகதீஷ பதாஷ்ரயம் ஜெகதீதர விக்யாதம் ஜெகந்நாத குரும் பஜே. ஸ்ரீ குருப்யோ நம. இன்ன முந்தே ஹெழுத்தார் ஹரிகதாமிருதசார குருகள கருணதிந்த அபனிது பேழுவ பரம பகவத் பக்தரிதனாகரதி கேளுவது. ஸ்ரவண நயன கிராண துவக் ரசன இவுகளு வாக்பாணி பாதாத்யவயவகளு தத்குணகளு தத்பதிகளொழகே பிரவிததனு தானாகி கிருதிபதி விவித கர்மவ மாடி மாடிசி பவக காரணனாகி திரிகுசுதிஹனு திரிசதலே. ஸ்ரவண அந்தர கிவி, நயன கண்ணு, கிராண மூகு, த்வக்கு த்வக்கேந்திரிய, ரசன நாலிகை, இவெல்ல பஞ்ச ஜானேந்திரியகளு. வாக் அந்தர வாகேந்திரிய, பாணி ஹஸ்த, பாத காலு, பாத குத உபஸ்தகளு, இவெல்ல கர்மேந்திரியகளு. இவுகளில் தத் குணகளு தத் பதிகளொழகே என்று இல்லி ஹெழ்தா இருக்காரு. அவயவகளு ஹேகிவி அன்ன இந்திரியகளு, ஆ இந்திரியகளு நாம் காணுவந்த மூகு இந்திரிய அல்ல, மூகு அதன் அவயவ, அதரொழக கோலக, அதரொழக இந்திரிய, ஆ இந்திரியதொழக தத்துவாபிமானி தேவதா, அதரொழக வாயு தேவரு, அதரொழக தேவரு, ஈதர இருத்தாரு தேவதர் ரூபகளு. பிரதி ஒந்து இந்திரிய அந்த இந்திரிய அந்த கண்ணிதே, கண்ணிதே அந்த நம்ம காணுவது மேலே ரெப்பே ஒழக குட்டு ஏனிது அது கண்ணல்ல, அது கண்ணீர் கண்ணெம்ப இந்திரிய. இந்திரிய அந்தரே அது கண்ணிக்கு காணதே இருவதன்ன இந்திரிய அந்தாரு. கண்ணு அது காணது இருவந்த இந்திரிய, அது எல்லிது அந்தரே நமக்கு காணுவ குட்டு முதலாத கோலகதல்லிது, இது நவயவ, இதரொழக இந்திரிய இது. இந்திரிய நம்ம இந்திரியகளிக கோச்சரவல்ல. அதே தர கண்ணு திருஷ்டாந்தக்கு நோடபேக்காதரே கண்ணில்லதவரும் இருப்பாரு. எதுப்பி அவருக்கு கண்ணின் ரெப்பை இருத்தே, குட்டு இருத்தே, கப்பு சுக்கு இருத்தே, எல்ல இருத்தே, காணஸ்தா இரல்ல, அவர் கண்ணில்ல அந்தாரு. நோடிதரே குட்டு எல்ல இதல்ல அந்த ஹேடிதரே ஒழக இந்திரிய இல்ல அஷ்டே. இந்திரிய பேரு, மேலே காணுவந்த அவயவ பேரு. இ அவயவன்ன கோளக அந்தாரு. அதரொழக இருவ இந்திரிய அது கோளகக்கிந்த பின்னவாதத்து. அதரிந்த ஹத்து இந்திரியகளு அந்த ஹேடிதரே ஆ இந்திரியகளு பேரு, மேலே காணுவந்த அவயவகளு பேரு. கிராணேந்திரிய அந்த மேலே காணுவ மூகே கிராணேந்திரிய அல்ல, ஆ மூகினொழக இந்திரிய, மூகு அவயவ, அதன் அவயவன்ன கோலக அந்த கரீத்தாரு. ஹாகே இல்லி ತತ್ ಗುಣಗಳು ತತ್ ಪತಿಗಳೊಳಗೆ ಅಂದರು. ಆಯಾ ಇಂದ್ರಿಯಗಳಲ್ಲಿ ಮತ್ತು ಅವಯವಗಳಲ್ಲಿ ಆಯಾ ಇಂದ್ರಿಯಗಳ ಸ್ವಾಭಾವಿಕ ಗುಣಗಳು ಅಂದರು. ಅಂದರೆ ಒಂದೊಂದು ಇಂದ್ರಿಯಗಳ ವಿಶೇಷ ಗುಣಗಳು ಹೇಗೇಗಿರುತ್ತೆ ಅದನ್ನೆಲ್ಲ ಕೂಡ ವಿಶೇಷವಾಗಿ ಷೋಡಶಿ ಇತ್ಯಾದಿ ಗ್ರಂಥಗಳಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ವಿವಿಧವಾದಂಥ ಇಂದ್ರಿಯಗಳಲ್ಲಿ ಆ ಇಂದ್ರಿಯಗಳಲ್ಲಿ ಭಗವಂತ ತೋರುವ ಗುಣಗಳಲ್ಲಿ ಎಂದು ನಾನಾ ರೀತಿಯಾಗಿರ್ತಕ್ಕಂಥ ಗುಣಗಳು ಪ್ರಕಟ ಆಗುತ್ತೆ ಆಯಾ ಇಂದ್ರಿಯಗಳಲ್ಲಿ. ಏನು ಗುಣ ಅಂದರೆ ಹೇಳುತ್ತಾರೆ, ಮೂಗಿನಲ್ಲಿ ಇರುವುದು ಘ್ರಾಣೇಂದ್ರಿಯ, ಅದರಿಂದ ವಾಸನೆ ತಗೊಳ್ತೇವೆ ವಿಶೇಷವಾಗಿ, ಅದರ ಗುಣ. ನಂತರ ಕಣ್ಣು, ಕಣ್ಣಿನಿಂದ ರೂಪಗ್ರಹಣ ಆಗುತ್ತೆ. ನಾಲಿಕೆಯಿಂದ ರಸನ, ರಸನೇಂದ್ರಿಯದಿಂದ ರಸಗ್ರಹಣ ಆಗುತ್ತೆ. ಕಿವಿಯಿಂದ ಶಬ್ದ, ವಿಶೇಷವಾಗಿ ಶಬ್ದ ಕೇಳುತ್ತೆ. ಚರ್ಮದಲ್ಲಿ ತ್ವಗೇಂದ್ರಿಯ, ತ್ವಗೇಂದ್ರಿಯದಿಂದ ಸ್ಪರ್ಶಾದಿಗಳ ಅನುಭವ ಆಗುತ್ತೆ. ಈ ತರ ನಮಗೆ ಒಂದೊಂದು ಇಂದ್ರಿಯ ಅದರ ಅವಯವ ಆ ಇಂದ್ರಿಯದ ಗುಣ, ಅವಯವಗಳು ತದ್ಗುಣಗಳು ತತ್ಪತಿಗಳೊಳಗೆ. ಆ ಗುಣಗಳೇನಿವೆ, ಆ ಗುಣಗಳು ಇಂದ್ರಿಯಗಳಿಗೆ ತಾನಾಗಿ ಬರಲ್ಲ, ಅಲ್ಲಿರುವಂತಹ ದೇವತೆಗಳು ಪ್ರಕಟ ಮಾಡಿದ್ರೆ ಬರುತ್ತೆ. ಆ ದೇವತೆಗಳು ಕೂಡ ಸ್ವತಂತ್ರವಾಗಿ ಪ್ರಕಟ ಮಾಡ್ಲಿಕ್ಕೆ ಆಗಲ್ಲ, ಒಳಗಿರುವ ದೇವರೇ ಪ್ರಕಟ ಮಾಡಬೇಕಾಗುತ್ತೆ. ತದ್ಗುಣಗಳು ತತ್ಪತಿಗಳೊಳಗೆ ವಿತತನು ತಾನಾಗಿ. ತತ ಅಂದ್ರೆ ವ್ಯಾಪ್ತ, ವಿತತ ಅಂದ್ರೆ ವಿಶೇಷತಃ ವ್ಯಾಪ್ತ ಅಂದ್ರೆ ಏನದು ಅಂದರೆ ಇಂದ್ರಿಯಗಳಲ್ಲಿ ನಮ್ಮ ಶರೀರದಲ್ಲಿರುವ ಎಲ್ಲಾ ಇಂದ್ರಿಯಗಳಲ್ಲೂ ಎಲ್ಲಾ ದೇವತೆಗಳು ಇರ್ತಾರೆ, ವ್ಯಾಪ್ತರಾಗಿರ್ತಾರೆ. ಅವರು ತತರು, ಅವರಲ್ಲಿ ಎಲ್ಲರಲ್ಲಿ ಕೂಡ ನಿಂತವರು ವಾಯುದೇವರು, ಅವರು ವಿತತರು. ಆ ವಾಯುದೇವರಿಗೂ ಎಲ್ಲರಿಗೂ ತಾಕತ್ತು ಕೊಡತಾ ನಿಂತಿರುವವ ದೇವ ಪ್ರವಿತತ ಅಂದ್ರು. ಆ ರೀತಿಯಾಗಿ ಪ್ರವಿತತನು ತಾನಾಗಿ ಕೃತಿಪತಿ, ಕೃತಿಪತಿಯಾಗಿರತಕ್ಕಂತಹ ಪದ್ಮನಾಭನು ಭಗವಂತ ಏನು ಮಾಡುತ್ತಾನೆ ಅಂದರೆ ಹೇಳ್ತಾ ಇದ್ದಾರೆ, ವಿವಿಧ ಕರ್ಮವ ಮಾಡಿ ಮಾಡಿಸಿ, ವಿವಿಧ ಕರ್ಮಗಳನ್ನ ಇಂದ್ರಿಯಗಳ ಮೂಲಕ ತಾನೇ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು ತಿಳಿಸದಲೇ ಜೀವರನ್ನ ತಾನು ಅವರ ಏನೇನು ಹಿಂದಿನ ಕರ್ಮಗಳಿರುತ್ತೆ ಆ ಕರ್ಮಗಳ ಅನುಸಾರವಾಗಿ ತಾನು ಈ ಜನ್ಮದಲ್ಲಿ ಆ ಜನ್ಮಕ್ಕೆ ಆ ಹಿಂದಿನ ಜನ್ಮದಲ್ಲಿ ಆ ಪ್ರಕಾರ ಹಿಂದಿನ ಜನ್ಮದ ಕರ್ಮಾನುಸಾರ ವಿವಿಧ ಕರ್ಮಗಳನ್ನು ಈ ಜನ್ಮಾದಿಗಳಲ್ಲಿ ಮಾಡಿಸಿ ಭವಕ್ಕೆ ಸಂಸಾರಕ್ಕೆ ತಾನು ಕಾರಣನಾದ. ಅಂದರೆ ಇಲ್ಲಿ ದೇವರು ಕಾರಣ ಅಂತ ಹೇಳಿದಾಗ ನಮಗೆ ಅಪಾರ್ಥ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ದೇವರೇ ಮಾಡಿಸ್ತಾರೆ ಅಂದರೆ ದೇವರು ನಮಗೆ ತನ್ನ ಖುಷಿ ಬಂದಂತೆ ಪುಣ್ಯ ಪಾಪಗಳನ್ನು ಮಾಡಿಸ್ತಾ ಇದ್ದಾನೆ ಅಂದರೆ ತಪ್ಪು. ನಮ್ಮ ಕರ್ಮ ಹೇಗಿರುತ್ತೆ ಹಿಂದಿನದ್ದು, ಅದರ ಪ್ರಕಾರ ತಾನು ಇಚ್ಛೆ ಪಟ್ಟು ನಮ್ಮಿಂದ ಆ ಕರ್ಮಗಳನ್ನು ಮಾಡಿ ಮಾಡಿಸ್ತಾನಷ್ಟೇ ಹೊರತು ಇವರು ಅದು ಮಾಡಲಿ ಇವರು ಇದು ಮಾಡಲಿ ಎಂದು ತನ್ನ ಬುದ್ಧಿ ಪ್ರಕಾರ ನಿರ್ಣಯ ಮಾಡುವುದಲ್ಲ. ಅಂದರೆ ನಮ್ಮ ಕರ್ಮಾನುಸಾರವೇ ಭಗವಂತ ನಿರ್ಣಯ ಮಾಡುತ್ತಾನೆ. ಆ ರೀತಿ ಅದರ ದೇವರ ಯಾಕೆ ಅಂದರೆ ಇಷ್ಟೆಲ್ಲ ಇದ್ರು ನಮ್ಮ ಪ್ರಾರಬ್ಧ ಕರ್ಮ ಇದ್ರು ಎಲ್ಲ ಇದ್ರು ಕೂಡ ದೇವರಿಲ್ಲದಿದ್ರೆ ಏನೂ ಆಗಲ್ಲ. ಆತನೇ ಪ್ರಧಾನ ಕಾರಣ. ಕಾರಣ ಅಂದ್ರೆ ಅವನಿಂದನೇ ಎಲ್ಲ ಆಗ್ತಾ ಇದೆ, ನಮ್ಮದೇ ನಮಗೆ ಕೊಡತಾ ಇದ್ದಾನೆ. ಆದರೆ ಕೊಡೋದು ಅವನು ಕೊಟ್ರೆ ಆಗುತ್ತಿಲ್ಲ ಇದ್ರಿಲ್ಲ. ಅದಕ್ಕೆ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು, ಅದಕ್ಕೆ ಭಗವಂತ ತಿರುಗಿಸ್ತಾ ಇದ್ದಾನೆ ಸಂಸಾರದಲ್ಲಿ ನಮ್ಮನ್ನ. ಹೇಗೆ ಕುಂಭಾರ ಗಡಿಗೆಯನ್ನು ಮಾಡಿದಂತೆ, ಕುಂಭಾರ ಗಡಿಗೆ ಆಗಲ್ಲ, ಗಡಿಗೆ ಆಗ್ಲಿಕ್ಕೆ ಪ್ರಧಾನ ಅವನೇ ಬೇಕು, ಮಣ್ಣು ಎಲ್ಲ ಬೇಕು, ಚಕ್ರ ಬೇಕು, ದಂಡ ಬೇಕು, ಆ ತಿರುಗಿಸ್ತಾ ಇರ್ತಾನೆ. ಆದರೆ ಮಣ್ಣಿಲ್ಲದಿದ್ರೂ ಗಡಿಗೆ ಆಗಲ್ಲ, ಚಕ್ರ ಇಲ್ಲದಿದ್ರೂ ಕಡಿಗೆ ಆಗಲ್ಲ, ತಿರುಗಿಸುವ ದಂಡಗಿಲ್ಲದಿದ್ರೂ ಕಡಿಗೆ ಆಗಲ್ಲ, ಆದರೆ ಕುಲಾಲ ಇಲ್ಲದಿದ್ರೆ ಏನೂ ಆಗಲ್ಲ. ಅದರಿಂದ ಭಗವಂತ ಆ ಗಡಿಗೆ ಮಾಡುವವನಂತೆ ಕುಲಾಲ ಅವನಂತೆ ಇದ್ದಾನೆ. ಅದರಿಂದ ಭಗವಂತ ನಮ್ಮಿಂದ ಎಲ್ಲಾ ಕರ್ಮಗಳನ್ನ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು ತಿಳಿಸದಲೆ, ತಾನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬುದು ನಮಗೆ ಎಚ್ಚರವೇ ಕೊಡದೆ ನಮ್ಮನ್ನು ತಿರುಗಿಸ್ತಾ ಇದ್ದಾನೆ ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದಾನೆ. ಇದು ಸದಾ ನಮ್ಮಲ್ಲಿ ಚೆನ್ನಾಗಿ ನೆನಪಿಗಿರಬೇಕು ಅಂತ ಹೇಳ್ತಾ ಇದ್ದಾನೆ. ನಂತರ ಗುಣಿ ಗುಣಗಳೊಳಗಿದ್ದು ಗುಣಿ ಗುಣ ನೆನೆಸುವನು ಗುಣಬದ್ಧನಾಗದೆ ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿಚೇತನಕ್ಕೆ ಉಣಿಸುತ ಅವರೊಳಗಿದ್ದು ವೃಜಿನ ಅರ್ಧನ ಚಿದಾನಂದೈಕದೇಹನು ಕೊನೆಗೆ ಸಚರಾಚರ ಜಗದ್ಭುಕು ವಿನಿಪನವ್ಯಯನು. ಇಲ್ಲಿ ಗುಣಿ ಗುಣ ಮೊದಲಾದನೆಲ್ಲ ವಿವರಣೆ ಮಾಡ್ತಾ ಇದ್ದಾರೆ. ಗುಣಿ ಗುಣಗಳೊಳಗಿದ್ದು ಗುಣಿ ಗುಣ ನೆನೆಸುವನು ಗುಣಬದ್ಧನಾಗದೆ ಗುಣಿ ಗುಣ ಗುಣಿ ಅಂದರೆ ಗುಣ ಯಾವುದಕ್ಕೆ ಇರುತ್ತೋ ಅದು ಗುಣಿ. ನೀವೆಲ್ಲ ಒಳ್ಳೆಯವರು, ನಿಮ್ಮ ಒಳ್ಳೆತನ ನಿಮ್ಮ ಗುಣ, ಆ ಗುಣ ಹೊಂದಿದವರಾದ್ದರಿಂದ ನಿಮ್ಮನ್ನ ಗುಣಿ ಅಂತ ಕರೀತಾರೆ. ಅಂದರೆ ಗುಣ ಉಳ್ಳದ್ದು ಗುಣಿ, ಗುಣಿಯ ಧರ್ಮ ಗುಣ. ಈ ಗುಣ ಉಳ್ಳಂಥ ಗುಣಿಯಲ್ಲೂ ಗುಣಿ ಅಂತ ಕರೆಸಿಕೊಂಡು ದೇವನಿದ್ದಾನೆ. ಗುಣಿಯ ಧರ್ಮವಾದ ಗುಣದಲ್ಲೂ ಕೂಡ ಅವನೇ ವಿಶೇಷವಾಗಿ ನಿಂತಿದ್ದಾನೆ ಗುಣ ಅಂತ ಕರೆಸಿಕೊಂಡು. ಈ ಗುಣದಿಂದ ಬದ್ಧನಾದವನೇ ಗುಣಿ. ಗುಣ ಇರುತ್ತೆ, ಗುಣವನ್ನ ಅವನು ನಿಯಮನ ಮಾಡಲ್ಲ, ಗುಣ ಅವನನ್ನು ನಿಯಮನ ಮಾಡ್ತಾ ಇರುತ್ತೆ, ಅದಕ್ಕೆ ಗುಣಿ ಅಂತ ಕರೆದರು. ಅಂದರೆ ಇಲ್ಲಿ ಸಾಮಾನ್ಯವಾಗಿ ನಮ್ಮನ್ನು ನೋಡಿದಾಗ ಗುಣ ನಮ್ಮನ್ನು ನಿಯಮನ ಮಾಡ್ತಾ ಇರುತ್ತೆ, ಗುಣದಿಂದ ಬದ್ಧರಾಗಿರ್ತೇವೆ ನಾವು. ಆದರೆ ಭಗವಂತ ಗುಣದೊಡಗೂ ಇರ್ತಾನೆ, ಗುಣಿಯಲ್ಲೂ ಇರ್ತಾನೆ. ಆದರೆ ಆ ಗುಣದಿಂದ ಬದ್ಧನಾಗದೆ, ಯಾವುದರಿಂದ ಬದ್ಧನಾಗದೆ ಗುಣಿ ಅಂತ ಕರೆಸಿಕೊಳ್ತಾನೆ, ಗುಣ ಅಂತಲೂ ಕರೆಸಿಕೊಳ್ತಾನೆ. ಅಷ್ಟೇ ಅಲ್ಲ, ನಾವು ನಮ್ಮ ಗುಣಗಳು ಬ್ರಹ್ಮಾದಿ ದೇವತೆಗಳನ್ನು ಇಟ್ಟು, ದೈತ್ಯರನ್ನು ಇಟ್ಟು, ನಮ್ಮ ಹಿಂದಿನ ಕರ್ಮಾನುಸಾರ ಒಳ್ಳೆ ಕರ್ಮವೋ ಕೆಟ್ಟ ಕರ್ಮವೋ ಮಾಡಿಸ್ತಾನೆ. ಆ ಮಾಡಿಸಿ ಆ ಗುಣಜ ಪುಣ್ಯ ಪುಣ್ಯ ಫಲ, ಆ ಗುಣಗಳಿಂದ ಮೂರು ಗುಣಗಳು ಸತ್ವ ರಜಸ್ತಮ ಗುಣಗಳಿಂದ ಆದ ಕರ್ಮಗಳೇನಿರುತ್ತೆ ಅದರ ಫಲ, ಪುಣ್ಯ ಫಲ ಅಪುಣ್ಯ ಅಂದ್ರೆ ಪಾಪ ಫಲ, ಇವೆಲ್ಲವನ್ನು ಕೂಡ ಬ್ರಹ್ಮಾದಿ ಚೇತನಕ್ಕೆ ನಮ್ಮಿಂದ ಮಾಡಿಸಿದ್ದಕ್ಕೆ ದೇವತೆಗಳಿಗೆ ಪುಣ್ಯದಲ್ಲಿ ಪಾಲು ಕೊಡ್ತಾನೆ. ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸಿದ್ದಕ್ಕೆ ದೈತ್ಯರಿಗೆ ಕೆಟ್ಟ ಕರ್ಮದ ಫಲದಲ್ಲಿ ಪಾಲು ಕೊಡುತ್ತಾನೆ. ಅದೇ ಹೇಳ್ತಾರೆ ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿಚೇತನಕ್ಕೆ ಉಣಿಸುತ್ತಾ ಅವರೊಳಗಿದ್ದು, ಅವರೊಳಗೆ ತಾನೇ ಇರ್ತಾನೆ ಭಗವಂತ. ಯಾರೀತ ವೃಜಿನ ಅರ್ಧನ, ವೃಜಿನಗಳು ಅಂದ್ರೆ ಪಾಪಗಳು, ಅದನ್ನು ಅರ್ಧನ ನಾಶ ಮಾಡತಕ್ಕಂತಹ ಭಗವಂತ. ಯಾಕೆ ಈ ಶಬ್ದ ಇಲ್ಲಿ ಹಾಕಿದರು ಅಂದರೆ ಹೇಳ್ತಾರೆ, ಯಾರಾದರೆ ನನ್ನೊಳಗೆ ದೇವರು ದೇವ ದೈತ್ಯರನ್ನಿಟ್ಟು ಅವರ ಮೂಲಕ ಒಳ್ಳೆ ಕೆಲಸಗಳನ್ನ ಕೆಟ್ಟ ಕೆಲಸಗಳನ್ನ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಚಿಂತನೆ ಯಾರು ಮಾಡುತ್ತಾರೆ, ಅವರ ವೃಜಿನಗಳನ್ನ ಪಾಪಗಳನ್ನ ಅರ್ಧನ ನಾಶ ಮಾಡತಕ್ಕಂಥವ. ಅದರಿಂದ ಭಗವಂತನನ್ನ ಗುಣಗಳಲ್ಲಿ ನೋಡಬೇಕು, ಗುಣಿಗಳಲ್ಲೂ ನೋಡಬೇಕು ಅಂದ್ರೆ ಆ ವ್ಯಕ್ತಿಗಳಲ್ಲೂ ನೋಡಬೇಕು. ಆ ಗುಣದ ಅಂಟು ಆ ವ್ಯಕ್ತಿಗೆ ಕೊಟ್ಟವ ಇವನೇ, ಆದರೆ ಇವನಿಗೆ ಮಾತ್ರ ಆ ಗುಣದ ಅಂಟು ಇಲ್ಲ. ಅಷ್ಟೇ ಅಲ್ಲ, ಆ ಗುಣದಿಂದ ಬಂದಿರತಕ್ಕಂತಹ ಪುಣ್ಯ ಪುಣ್ಯ ಫಲ ಏನಿದೆ ಅದು ಬ್ರಹ್ಮಾದಿ ಚೇತನಕ್ಕೆಲ್ಲ ಉಣಿಸ್ತಾನೆ. ಯದ್ಯಪಿ ನಮ್ಮಿಂದ ಆದ ಕೆಲಸ ಆ ಪುಣ್ಯ ಫಲ ನಮ್ದು, ಆದರೆ ಆ ಪುಣ್ಯ ನಾವು ಮಾತ್ರ ಮಾಡಿದ್ದಲ್ಲ, ದೇವತೆಗಳು ನಮ್ಮಿಂದ ಮಾಡಿಸಿದ್ದು. ಆದ್ದರಿಂದ ಬಂದ ಪುಣ್ಯ ಫಲದಲ್ಲಿ ಅವರ ಭಾಗಕ್ಕೆಷ್ಟು ಸೇರಬೇಕೋ ಅವರಿಗೆ ಕೊಟ್ಟು ನಮ್ಮ ಯೋಗ್ಯತೆಗೆ ತಕ್ಕಂತೆ ಚೂರು ನಮಗೆ ಕೊಡುತ್ತಾನೆ. ಹಾಗೆ ನಮ್ಮಿಂದ ದೈತ್ಯರು ಕೆಟ್ಟ ಕೆಲಸವನ್ನು ಮಾಡಿಸಿದಾಗ ಎಲ್ಲಾ ಕೆಟ್ಟ ಫಲವನ್ನು ನಮಗೆ ಕೊಡಲ್ಲ, ಅದರಲ್ಲಿ ಎಷ್ಟು ಭಾಗ ಕಲಿಯಾದಿ ದೈತ್ಯರಿಗೆ ಹೋಗಬೇಕೋ ಅಷ್ಟು ಕೊಟ್ಟು ಚೂರು ಮಾತ್ರ ನಮಗೆ ಕೊಡುತ್ತಾನೆ. ಈ ರೀತಿಯಲ್ಲಿ ಊಣಿಸುತ್ತಾ ಅವರೊಳಗಿದ್ದು ಈ ರೀತಿ ಮಾಡುತ್ತಾನೆ ಎಂದು ತಿಳಿದವರ ಪಾಪಗಳನ್ನು ನಾಶ ಮಾಡುತ್ತಾನಾದ್ದರಿಂದ ವೃಜಿನಾರ್ಧನ ಅಂತ ಕರೆಸಿಕೊಳ್ತಾನೆ. ಯಾಕೆ ಈತ ಪಾಪಗಳ ನಾಶ ಮಾಡುತ್ತಾನೆ ಅಂದ್ರೆ ಅವನ ಹತ್ತಿರ ಪಾಪ ಬರಲಿಕ್ಕೆ ಸಾಧ್ಯ ಇಲ್ಲ. ಚಿದಾನಂದೈಕ ದೇಹನು, ಜ್ಞಾನಾನಂದಾತ್ಮಕ ದೇಹನಾಗಿದ್ದಾನೆ ಈ ಭಗವಂತ. ಕೊನೆಗೆ ಸಚರಾಚರ ಜಗದ್ ಭುಕುವಿನಿಪ ನವ್ಯಯನು, ಇಂಥ ಭಗವಂತ ಎಲ್ಲ ಸಚರಾಚರ ಚರ ಅಚರ ಅಂದ್ರೆ ಎಲ್ಲ ಪ್ರಾಣಿಗಳನ್ನು ಜಡಗಳಿಂದ, ಚರ ಅಂದ್ರೆ ಎಲ್ಲ ಚೇತನರು, ಅಚರ ಅಂದ್ರೆ ಅಚರ ಅಚಲ ಜಡಗಳು, ಚರಾಚರ ಅಂದ್ರೆ ಎಲ್ಲ ಜಡಚೇತನದಿಂದ ಕೂಡಿದಂತಹ ಜಗತ್ತು, ಅದನ್ನ ಭುಕು, ಅದನ್ನ ಸ್ವೀಕಾರ ಮಾಡತಕ್ಕಂಥ, ಭಕ್ಷಣ ಮಾಡುವ ಅಂತ ಭಗವಂತ ವಿಶೇಷವಾಗಿ ಕರೆಸಿಕೊಳ್ತಾನೆ. ಅಂದರೆ ಇಲ್ಲಿ ಚೇತನರು ಅವರ ಶರೀರ ನಾಶ ಆಗ್ತಾ ಇದೆ, ಜಡಗಳು ಅದರ ವಿಕಾರ ಅಂದರೆ ಪೂರ್ಣ ಜಗತ್ತಾಗಿ ಪರಿಣಾಮವಾದಂತಹ ಸೂಕ್ಷ್ಮ ಪ್ರಕೃತಿಯ ವಿಕಾರವೇ ದೊಡ್ಡ ಪ್ರಕೃತಿ. ಈ ಪ್ರಕೃತಿ ನಾಶ ಅಂದ್ರೆ ವಿಕಾರ ನಾಶ ಆಗಿಬಿಡುತ್ತೆ. ಆ ರೀತಿಯಲ್ಲಿ ವ್ಯಯ ನಾಶ ಇರುತ್ತೆ. ದೇವರಿಗೆ ಯಾವ ರೀತಿ ವ್ಯಯ ಇಲ್ಲದರಿಂದ ಇತ ಅವ್ಯಯ ನಾಶರಹಿತ, ಆದ್ದರಿಂದ ಭಗವಂತ ಆದ್ದರಿಂದಲೇನೆ ಬದ್ಧನಾಗಲ್ಲ, ಯಾವರಿಂದ ಕೂಡ ಇವನಿಗೆ ಬಂಧ ಇಲ್ಲ ಎಂಬುದನ್ನ ಭಗವಂತನ ಗುಣಗಳನ್ನು ತಿಳಿಸಿಕೊಡ್ತಾರೆ. ಸರಿ, ಇದೆಲ್ಲ ದೇವರ ಕುರಿತು ಹೇಳಿದ್ದೀರಾ, ಇದು ನಾನು ಚಿಂತನೆ ಮಾಡಿದರೆ ನನಗೆ ಬರುವುದೇನು ಅಂತ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ. ಅದಕ್ಕುತ್ತರ ಕೊಡ್ತಾರೆ, ದೇವ ಗುಣದಲ್ಲಿ ಗುಣ ಅಂತ ಕರೆಸಿಕೊಂಡಿದ್ದಾನೆ, ಗುಣಿಗಳಲ್ಲಿ ಗುಣಿ ಅಂತ ಕರೆಸಿಕೊಂಡಿದ್ದಾನೆ ಅಂತ ಈ ರೀತಿ ತಿಳಿಸಿಕೊಳ್ತಾ, ಯಾರಾದರೂ ಈ ಚಿಂತನೆ ಮಾಡುತ್ತಾರೋ ಅವರಿಗೆ ಪಾಪಗಳನ್ನು ಕತ್ತರಿಸಿ ಹಾಕ್ತಾನೆ. ಅಷ್ಟೇ ಅಲ್ಲ, ಈತ ಎಲ್ಲಾ ರೀತಿಯಾಗಿರತಕ್ಕಂತಹ ನಾಶರಹಿತ ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ನಾಶಾದಿಗಳು ಅಂದ್ರೆ ಪುಣ್ಯದ ನಾಶ, ಸತ್ಕರ್ಮದ ನಾಶ, ಆದ ಮೇಲೆ ನನ್ನ ಸಾಧನೆ ನಾಶ, ಇವೆಲ್ಲವನ್ನೂ ತೆಗೆದುಬಿಟ್ಟು ನಮ್ಮನ್ನ ಪೂರ್ಣ ವೃದ್ಧಿಗೊಳಿಸ್ತಾನೆ ಭಗವಂತ. ಆ ರೀತಿಯಲ್ಲಿ ಭಗವಂತನ ಜ್ಞಾನ, ಭಗವಂತನ ಗುಣ, ಭಗವಂತನ ಕಾರ್ಯ, ಭಗವಂತನ ರೂಪ, ಇದನ್ನ ಚೆನ್ನಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗುಣಿ ಗುಣಗಳೊಳಗಿದ್ದು ಅಂತ ಹೇಳಿದರೆ ಇಲ್ಲಿ ಹೇಳ್ತಾರೆ, ಮೂಲ ಪ್ರಕೃತಿಯಲ್ಲೂ ಮತ್ತು ಮೂಲ ಪ್ರಕೃತಿಗೆ ಸಂಬಂಧಪಟ್ಟಂತಹ ಗುಣಗಳಿಗೂ ಎಲ್ಲದಕ್ಕೂ ಕೂಡ ಇಲ್ಲಿ ಸ್ವಲ್ಪ ವಿಚಾರಾಂಶ ಚೆನ್ನಾಗಿದೆ. ಪ್ರಕೃತಿ ಮೂರು ರೀತಿಯಾದ್ದು, ಅವ್ಯಕ್ತ ಪ್ರಕೃತಿ, ವ್ಯಕ್ತಾವ್ಯಕ್ತ ಪ್ರಕೃತಿ, ಅವ್ಯಕ್ತ ಪ್ರಕೃತಿ, ವ್ಯಕ್ತ ಪ್ರಕೃತಿ ಅಂತ. ಅವ್ಯಕ್ತ, ವ್ಯಕ್ತಾವ್ಯಕ್ತ, ವ್ಯಕ್ತ ಅಂತ ಅಂದರೆ ಅರ್ಥ ಏನು? ಈಗ ನಾವು ನೋಡುವಂತಹ ಜಗತ್ತೆಲ್ಲ ವ್ಯಕ್ತ ಪ್ರಕೃತಿ. ಈ ಜಗತ್ತು ತಯಾರಾಗಲಿಕ್ಕೆ ಕಾರಣವಾದ ಮೂರು ಗುಣಗಳು, ಸತ್ವರಜಸ್ತಮೋ ಗುಣಗಳು ಮೂರು, ವ್ಯಕ್ತಾವ್ಯಕ್ತ ಪ್ರಕೃತಿ ಅಂದ್ರೆ ಕಾಣಿಸಿ ಕಾಣಿಸದೇ ಇರುವುದು, ಇದು ಈ ಜಗತ್ತೆಲ್ಲ ಕಾಣುವಂಥದ್ದು. ಆ ಮೂರು ಗುಣಗಳು ಕಾಣಿಸಲ್ಲ ಕಾಣಿಸಿದೆ ಅಂದ್ರೆ ಈ ರೀತಿಯಲ್ಲಿ ಕಾಣತಾ ಇವೆ, ಜಗತ್ತು ಬರಲಿಕ್ಕೆ ಕಾರಣ ಆಗಿವೆ. ಆದರೆ ಸೂಕ್ಷ್ಮ ಪ್ರಕೃತಿ ಏನಿದೆ ಅದು ಅವ್ಯಕ್ತ ಪ್ರಕೃತಿ. ಅಲ್ಲೇನಿರುತ್ತೆ ಅಂದರೆ ಈ ಮೂರು ಗುಣಗಳಿರಲ್ಲ, ಮೂರು ಗುಣಗಳಿಗೆ ಕಾರಣವಾದ ಸತ್ವ ಅಂಶಗಳು ಅಂದ್ರೆ ಸೂಕ್ಷ್ಮ ಕಣಗಳು, ರಜೋ ಅಂಶಗಳು, ತಮೋ ಅಂಶಗಳು ಮೂರು ಇರುತ್ತೆ. ಆ ಸತ್ವಾಂಶಗಳಿಂದ, ರಜೋ ಅಂಶಗಳಿಂದ, ತಮೋ ಅಂಶಗಳಿಂದ ಭಗವಂತ ಈ ಸತ್ವಗುಣ, ರಜೋಗುಣ, ತಮೋ ಗುಣ ಮೂರು ಗುಣಗಳನ್ನ ಮಾಡುತ್ತಾನೆ ಬರುತ್ತೆ. ಆ ಮೂರು ಗುಣಗಳಿಂದ ಈ ಪ್ರಕೃತಿಯನ್ನ ಕಟ್ಟಿ ಬಿಡುತ್ತಾನೆ. ಅದರಿಂದ ಈ ಗುಣಿ ಅಂದ್ರೆ ಯಾವುದು? ಮೂಲ ಪ್ರಕೃತಿ. ಅದರಿಂದ ಬಂದದ್ದು ಗುಣ ಅಂದ್ರೆ ಮೂರು ರೀತಿಯಾದ ಗುಣಗಳು. ಈ ಎಲ್ಲದರಲ್ಲೂ ಕೂಡ ಭಗವಂತನೇ ಇರ್ತಾನೆ, ಅವುಗಳಿಗೆ ಅಸ್ತಿತ್ವ ಕೊಡತಾನೆ ಎಂಬುದನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಅದಕ್ಕೆ ಗುಣಿ ಗುಣಗಳೊಳಗಿದ್ದು ಸೂಕ್ಷ್ಮವಾಗಿರತಕ್ಕಂತಹ ವಿಚಾರ ಇದು. ಅಂದರೆ ಸೂಕ್ಷ್ಮ ಪ್ರಕೃತಿಯಲ್ಲೂ ತಾನೇ ಇದ್ದು ಅದರ ಕೆಲಸ ಮಾಡಿಸ್ತಾನೆ, ಅದರಿಂದ ಹೊರಬಂದಿರತಕ್ಕಂಥ ಮೂರು ಗುಣಗಳಲ್ಲೂ ತಾನೇ ವಿಶ್ವ ತೈಜಸ ಪ್ರಾಜ್ಞ ರೂಪಗಳಿಂದಿದ್ದು ಕೆಲಸ ಮಾಡಿಸ್ತಾನೆ. ಅದರಿಂದ ತಯಾರಾದ ಈ ದೊಡ್ಡ ಈ ಪ್ರಕೃತಿ ಏನಿದೆ ಜಗತ್ತು, ಜಡ ಪ್ರಕೃತಿ, ಜಡವಾದ ಸ್ಥೂಲ ಪ್ರಕೃತಿ, ಇದರಲ್ಲೂ ತಾನೇ ಇದ್ದು ಅದರ ಕೆಲಸಗಳು ಮಾಡಿಸ್ತಾನೆ. ಒಟ್ಟಾರೆ ಆಯಾ ಪ್ರಕೃತಿಗಳಲ್ಲಿ ಅದರ ಗುಣಗಳಲ್ಲಿ ಇವನೇ ನಿಂತು ಅವುಗಳ ವ್ಯಾಪಾರವನ್ನ ಮಾಡಿ ಮಾಡಿಸುವವ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೇಳ್ತಾರೆ, ಈ ರೀತಿ ಚಿಂತನೆ ಮಾಡಿದರೆ ನಮಗೆ ಗುಣಗಳ ಬಂಧನ ಹೊರಟು ಹೋಗುತ್ತೆ. ಇನ್ನ ಹೇಳ್ತಾರೆ, ಈ ಗುಣಗಳು ಗುಣಿಗಳು ಅಂತ ಹೇಳ್ತಾರಲ್ಲ, ಈ ಸತ್ವರಜಸ್ತಮೋ ಗುಣಗಳು ಎರಡು ರೀತಿ. ಒಂದು ಪ್ರಕೃತಿಗೆ ಸಂಬಂಧಪಟ್ಟಂತ ಸತ್ವಗುಣ, ರಜೋಗುಣ, ತಮೋಗುಣ ಅಂತ, ಇದೆಲ್ಲ ಲಿಂಗದೇಹದಲ್ಲಿ ಇರತಕ್ಕಂಥದ್ದು, ಅವೆಲ್ಲ ಹೊರಟು ಹೋಗುತ್ತೆ, ಲಿಂಗದೇಹ ಹೊದ್ಕೊಳ್ಳೆ ಹೋಗುತ್ತೆ. ಜೀವನ ಸ್ವರೂಪ ದೇಹದಲ್ಲಿ ಏನಾದರೂ ಗುಣಗಳಿವೆಯಾ ಇಲ್ಲವಾ, ಇದು ಎಂಥದ್ದು ಅಂತ ವಿಚಾರ. ಜೀವನ ದೇಹ ಅಪ್ರಾಕೃತ ದೇಹ, ಅಲ್ಲಿರುವ ಗುಣವು ಅಪ್ರಾಕೃತ ಗುಣ. ಇಲ್ಲಿ ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು ಅಂತ ಮೂರು ರೀತಿಯಾದ ಜೀವರು ಬರ್ತಾರೆ. ಅಂದ್ರೆ ಸಾತ್ವಿಕ ಜೀವರು ಅಂದ್ರೆ ಸತ್ವಗುಣ ಇರತಕ್ಕಂಥವರು, ರಾಜಸರು ಅಂದ್ರೆ ರಜೋಗುಣ ಪ್ರಧಾನರು, ತಾಮಸ ಜೀವರು ತಮೋ ಗುಣ ಪ್ರಧಾನರು. ಸರಿ, ಈ ಸಾತ್ವಿಕ ಜೀವರಲ್ಲಿ ಸತ್ವಗುಣ ಎಲ್ಲಿರುತ್ತೆ? ಹೊರಗಿರುವ ಆ ಲಿಂಗ ದೇಹ, ಏನು ಪ್ರಕೃತಿಯಿಂದ ತಯಾರಾದದ್ದು ಲಿಂಗ ದೇಹ, ಅದರಲ್ಲಿದ್ದ ಗುಣದಿಂದಾಗಿ ಅವನನ್ನ ಸಾತ್ವಿಕ ಜೀವ, ಅದರಲ್ಲಿರುವ ಗುಣದಿಂದ ರಾಜಸ ಜೀವ, ಅದರಲ್ಲಿರತಕ್ಕಂಥ ಅಂದ್ರೆ ಲಿಂಗ ದೇಹದಲ್ಲಿರುವ ಗುಣದಿಂದಾಗಿ ತಾಮಸ ಜೀವ ಅಂತ ಕರೆಯುವುದ ಅಂದರೆ ಆ ಲಿಂಗ ದೇಹ ಬೇರಾದ ಕೂಡಲೇ ಎಲ್ಲಾ ಜೀವರಾಶಿ ಒಂದೇ ಆಗ್ಬೇಕಾಗುತ್ತೆ. ಅದರಿಂದ ಅಲ್ಲಿ ಹೇಳ್ತಾರೆ, ಜೀವರ ಒಳಗಿರತಕ್ಕಂಥ ಗುಣವೇ ಬೇರೆ, ಅದು ಅಪ್ರಾಕೃತಿಕ ಸತ್ವಗುಣ, ಅಪ್ರಾಕೃತ ರಜೋಗುಣ, ಅಪ್ರಾಕೃತ ತಮೋಗುಣ. ಇದು ಜೀವರ ಸ್ವರೂಪ ದೇಹದಲ್ಲಿರತಕ್ಕಂಥದ್ದು. ಆದರೆ ಅವರಿಗೆ ಬಂದ ಲಿಂಗ ಶರೀರ ಏನಿದೆ, ಅಲ್ಲಿರತಕ್ಕಂಥದ್ದು ಮೂರು ಗುಣ, ಹೊರಗಿನ ಪ್ರಕೃತಿಯ ಮೂರು ಗುಣಗಳಿಂದ ಬಂದಿರತಕ್ಕಂಥದ್ದು ಅಂತ ಇಲ್ಲಿ ವಿವೇಚನೆಯನ್ನ ಮಾಡಿಕೊಡುತ್ತಾ ಇದ್ದಾರೆ. ನಂತರ ವಿದ್ಯತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು ಸರ್ವ ಜೀವರ ಬುದ್ಧಿಯಲ್ಲಿ ತಾನಿದ್ದು ಕೃತಿಪತಿ ಬುದ್ಧಿಯೆನಿಸುವನು. ಸಿದ್ಧಿಯೆನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವನ ಅನವದ್ಯ ರೂಪ ಚತುಷ್ಟಯಗಳರಿತವನೇ ಪಂಡಿತನು. ಇನ್ನು ಹೇಳ್ತಾ ಇದ್ದಾರೆ, ಗುಣ ಗುಣಗಳಲ್ಲಿ ಭಗವಂತ ಎಲ್ಲರಿಗೂ ಕೂಡ ಇನ್ನಿಂತು ಗುಣದಲ್ಲಿ ತಾನೇ ಇದ್ದು, ಗುಣಿಗಳಲ್ಲಿ ತಾನೇ ಇದ್ದು, ಎಲ್ಲರಿಗೂ ಕೂಡ ಗುಣಗಳಿಂದ ಬಂಧನ ಮಾಡುತ್ತಾನೆ ಅಂತ ಹೇಳಿ, ಈಗ ಭಗವಂತ ಆ ಗುಣಗಳಿಂದ ಇದ್ದ ಬಂಧನವನ್ನ ಬಿಡಿಸ್ತಕ್ಕಂಥ ರೂಪಗಳ ಪರಿಚಯ ಮಾಡಿಕೊಡತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ವೇದ ನಮಗೆ ತಿಳಿಸಿಕೊಡುತ್ತಾ ಇದೆ ಭಗವಂತನ ನಾಲ್ಕು ರೂಪಗಳು ಅಂತ. ನಾಲ್ಕು ರೂಪಗಳಿಂದ ಜೀವರಿಗೆ ಜ್ಞಾನಪ್ರದನಾಗಿರ್ತಾನೆ, ಆ ಜ್ಞಾನದಲ್ಲಿ ತಾನಿರ್ತಾನೆ, ಬಂಧನದಿಂದ ಬಿಡುಗಡೆ ಮಾಡ್ತಾನೆ ಎಂದರು. ಅದಕ್ಕೆ ಹೇಳ್ತಾರೆ, ವಿದ್ಯೆ ತಾನೆಂದೆನಿಸಿಕೊಂಬ. ವೇದ ಶಾಸ್ತ್ರ ಪುರಾಣಾದಿಗಳಿಂದ ಹುಟ್ಟಿರ್ತಕ್ಕಂತಹ ಜ್ಞಾನದಲ್ಲಿ ಅನಿರುದ್ಧ ವಿಶೇಷವಾಗಿ ವಿದ್ಯಾ ಅಂತ ಕರೆಸಿಕೊಂಡಿರ್ತಾನೆ. ಅಂದರೆ ವಿದ್ಯಾ ಅಂತ ವೇದ ಶಾಸ್ತ್ರ ಪುರಾಣಾದಿಗಳ ಶ್ರವಣ ಮನನ ವಿಶೇಷ ಪಠನಾದಿಗಳಿಂದ ನಿಜವಾದ ಜ್ಞಾನವನ್ನ ಹುಟ್ಟಿಸಿ ಎಂಥ ಜ್ಞಾನ ಕೊಡುತ್ತಾನೆ ಅಂದರೆ, ಶ್ರೀಹರಿಯೇ ಬಂಧಕ, ಶ್ರೀಹರಿಯೇ ಮೋಚಕ ಎಂಬ ನಿಜವಾದ ಜ್ಞಾನ ಹುಟ್ಟಿಸ್ತಾನೆ. ಈ ರೀತಿ ಜ್ಞಾನಪ್ರದನಾದವ ಅನಿರುದ್ಧ. ಇನ್ನ ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು ಸರ್ವ ಜೀವರ ಬುದ್ಧಿಯಲ್ಲಿ ತಾನಿದ್ದು ಕೃತಿಪತಿ ಬುದ್ಧಿ ಎನಿಸುವನು. ಶಾಸ್ತ್ರ ವಿಚಾರದಿಂದ ಬರತಕ್ಕಂಥ ನಿಶ್ಚಯ ರೂಪವಾದ ಜ್ಞಾನ ಇದು. ಜ್ಞಾನ ಬಂತು, ಜ್ಞಾನ ಬಂದ ಕೂಡಲೇ ಅದರಲ್ಲಿ ಅನೇಕ ಸಂಶಯಗಳು ಬರುತ್ತೆ, ಪೂರ್ವಪಕ್ಷಗಳು ಬರ್ತಾ ಇರುತ್ತೆ. ಅಂದ್ರೆ ಹೌದಾ ಅಲ್ಲ, ಹೌದಾ ಅಲ್ಲ ಅಂತ ಸಂಶಯ, ಏ ಅಲ್ಲ ಅನ್ನುವುದೇ ನಿಶ್ಚಯ ಆಗ್ಬಿಡ್ತಾ ಇರುತ್ತೆ. ಇಂಥ ಕಾಲಕ್ಕೆ ಬುದ್ಧಿಯಿಂದ ಚೆನ್ನಾಗಿ ವಿಚಾರ ಮಾಡಿ 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 ಅದನ್ನು ದೃಢಪಡಿಸಬೇಕು, ಹೌದು ಇದೇ ಸರಿ ಇದೇ ಸರಿ ಅಂತ. ಅಂಥ ದೃಢವಾದ ಧ್ಯಾನ ಅಂದ್ರೆ ಜ್ಞಾನ ಬರಲಿಕ್ಕೆ ಕಾರಣ ಯಾವುದು ಅಂದ್ರೆ ಪ್ರದ್ಯುಮ್ನ ರೂಪ, ನಿಶ್ಚಯ ಜ್ಞಾನ ಬರಬೇಕು. ಮೊದಲನೆಯದು ಸಾಮಾನ್ಯ ಜ್ಞಾನ ಬಂತು, ಅದು ನಿಶ್ಚಯ ಆಗಲಿಕ್ಕೆ ಪ್ರದ್ಯುಮ್ನ ನಾಮಕ ಭಗವಂತ ಬುದ್ಧಿಯಲ್ಲಿ ತಾನೇ ನೆಲೆಸಿದ್ದು ಎಲ್ಲರಿಗೂ ಆ ಜ್ಞಾನ ನಿಶ್ಚಯ ಮಾಡಿಕೊಡತಾನೆ. ನಂತರ ಮುಂದೆ ಹೇಳ್ತಾರೆ, ಸಿದ್ಧಿ ಎನಿಸುವ ಸಂಕರ್ಷಣ. ಆ ದೃಢವಾದ ಜ್ಞಾನ ಏನಿದೆ, ಆ ದೃಢವಾದ ಜ್ಞಾನದಿಂದ ಧ್ಯಾನ ಮಾಡಲಿಕ್ಕೆ ತಾನೇ ಪ್ರೇರಕನಾಗಿ ಸ್ಥೂಲ ಬಿಂಬ, ಸ್ಥೂಲ ಶರೀರದಲ್ಲಿ ಬಿಂಬರೂಪಿಯಾಗಿ ಹೊಳೆಯುವ ಸಂಕರ್ಷಣನೇ ಸಿದ್ಧಿ ಅಂತ ಕರೆಸಿಕೊಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ಆ ಸಂಕರ್ಷಣವು ಭಗವಂತನೇ ನಮ್ಮಲ್ಲಿ ನಿಂತು ದೃಢವಾದ ಜ್ಞಾನವನ್ನ ಅನುಭವಕ್ಕೆ ಅಂದರೆ ಧ್ಯಾನದಲ್ಲಿಟ್ಟು ದೇವರ ಚಿಂತನೆ ಮಾಡಲಿಕ್ಕೆ ಹೊರಡಿಸಿ ಭಗವಂತ ತಾನೇ ಹೊಳೆಯುತ್ತಾನೆ, ಅದಕ್ಕೆ ಸಿದ್ಧಿ ಎಂದು ಕರೆಸ್ತಾನೆ. ನಂತರ ವಾಸುದೇವ ನಾಮಕ ಭಗವಂತನೇ ಪ್ರಸಿದ್ಧ ಅಂದರೆ ಅವರಿಗೆ ಮುಕ್ತಿಯನ್ನು ಕೊಡ್ತಾ ಇದ್ದಾನಲ್ಲ, ಆದ್ದರಿಂದ ಅವನಿಗೆ ಪ್ರಸಿದ್ಧ ಅಂತ ಕರೀತಾ ಇದ್ದಾನೆ. ಈ ರೀತಿಯಲ್ಲಿ ಅನವದ್ಯ ರೂಪ ಚತುಷ್ಟಯಗಳನ್ನು ಅಂದರೆ ಭಗವಂತನ ಯಾವ ದೋಷರಹಿತವಾದ ವಿಶೇಷವಾದ ಬ್ರಹ್ಮಾದಿಗಳ ಸ್ತೋತ್ರಕ್ಕೂ ಪೂರ್ಣ ನಿರುಕದ ಹರಿಯ ಈ ನಾಲ್ಕು ರೂಪಗಳನ್ನು ಅನಿರುದ್ಧಾದಿ ನಾಲ್ಕು ರೂಪಗಳನ್ನು ವಿಶೇಷವಾಗಿ ಆ ನಾಲ್ಕು ರೂಪಗಳ ಕಾರ್ಯಗಳನ್ನು ಆ ನಾಲ್ಕು ರೂಪಗಳನ್ನ ನಾಲ್ಕು ರೂಪಗಳ ಕಾರ್ಯಗಳನ್ನು ತಿಳಿದವನೇ ಪಂಡಿತ ಜ್ಞಾನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇನ್ನೊಂದ್ಸಲ ನೋಡಿದರೆ ಅನಿರುದ್ಧ ನಮಗೆ ಜ್ಞಾನ ಪ್ರದ, ಜ್ಞಾನದೊಳಗೂ ತಾನೇ ಇರ್ತಾನೆ, ಜ್ಞಾನ ವಿಶೇಷವಾಗಿ ತಾನೇ ಕೊಡತಾನೆ. ಜ್ಞಾನದೊಳಗೆ ಜ್ಞಾನ ಅಂತ ಕರೆಸಿಕೊಂಡವನೇ ಇದ್ದಾನೆ. ಆದ್ದರಿಂದ ಎಲ್ಲರಿಗೂ ಅಜ್ಞಾನ ಅಂತ ಹೇಳಿದರೆ ಸಜ್ಜನರಿಗೆ ತನ್ನ ವಿಷಯಕವಾಗಿರತಕ್ಕಂಥ ಹರಿಸರ್ವೋತ್ತಮತ್ವ ಜ್ಞಾನ, ತಾರತಮ್ಯ, ಪಂಚಭೇದ ಇದರ ಜ್ಞಾನ ಕೊಡುವಂಥವನಾಗಿ ಶ್ರೀಹರಿಯೇ ಜ್ಞಾನ ಅಂತ ಕರೆಸಿಕೊಂಡು ಉದ್ಧಾರ ಮಾಡುತ್ತಾನೆ. ನಿತ್ಯ ಸಂಸಾರಿಗಳಿಗೆ ಮಿಶ್ರವಾದ ಜ್ಞಾನ ಕೊಡತಾ ಇದ್ದಾನೆ. ತಮೋಧಿಕಾರಿಗಳಿಗೆ ದೇವರು ನಾನೇ ಒಂದೇ ಅಂತ ಅಭೇದ ಜ್ಞಾನವನ್ನು ಪ್ರೇರಿಸಿ ತಮೋಧಿಕಾರ ಅಜ್ಞಾನಪ್ರದ ಅಂತ ಕರೆಸಿಕೊಳ್ಳುತ್ತಾ ಇದ್ದಾನೆ. ಈ ರೀತಿಯಲ್ಲಿ ಸರ್ವ ಜೀವರನ್ನ ವಿದ್ಯೆ ಅಂದರೆ ಅವರವರಿಗೆ ತಕ್ಕಿರತಕ್ಕಂಥ ಸುಜ್ಞಾನ ಅಥವಾ ಮಿಶ್ರ ಜ್ಞಾನ ಅಜ್ಞಾನಪ್ರದ ಅಂತ. ಹಾಗೆ ಎಲ್ಲ ಜೀವರ ಬುದ್ಧಿಯಲ್ಲಿ ಕೃತಿಪತಿ ಪ್ರದ್ಯುಮ್ನ ನಿಂತು ಸತ್ವದ ಜೀವರಿಗೆ ಬುದ್ಧಿ ಅಂತ ಕರೆಸಿಕೊಂಡು ಅವರಿಗೆ ನಿಶ್ಚಯವನ್ನು ಕೊಡುತ್ತಾನೆ. ಸತ್ವ ಜೀವರಾಶಿಗಳಿಗೆ ಹರಿಯೇ ಸರ್ವೋತ್ತಮ ಅಂತ ನಿಶ್ಚಯ ಕೊಡುತ್ತಾನೆ. ರಜೋ ಜೀವರಾಶಿಗಳಿಗೆ ಆಗೋ ಹೀಗೋ ಅಂತ ಕೊಡತಾ ಇರ್ತಾನೆ. ಇನ್ನ ತಮೋ ಜೀವರಿಗೆ ಹರಿ ಸರ್ವೋತ್ತಮ ಅಲ್ಲವೇ ಅಲ್ಲಮ್ಮ ನಿಶ್ಚಯ ಅವರಿಗೆ ಕೊಡುತ್ತಾನೆ, ನಾನೇ ದೇವ ಎಂಬ ನಿಶ್ಚಯ ಅವರಿಗೆ ಕೊಡುತ್ತಾನೆ. ಈ ರೀತಿಯಲ್ಲಿ ಭಗವಂತ ತಾನೇ ಬುದ್ಧಿ ಅಂತ ಕರೆಸಿಕೊಳ್ತಾ ಇರ್ತಾನೆ. ನಂತರ ಸಿದ್ಧಿ ಅಂತ ಹೇಳ್ತಾರೆ. ಸಿದ್ಧಿ ಅಂದ್ರೆ ಅದು ಕೂಡ ಹೇಳ್ತಾ ಇದ್ದಾರೆ. ಸಿದ್ಧಿ ಎನಿಸುವ ಸಂಕರ್ಷಣ, ಸಜ್ಜನರಾದವರಿಗೆ ಅವರಿಗೆ ಬಂದಿರತಕ್ಕಂಥ ಜ್ಞಾನದ ನಿಶ್ಚಯ ಏನಿದೆ ಅದರ ಪ್ರಕಾರ ಧ್ಯಾನವನ್ನು ಕೊಟ್ಟು ತಾನೇ ಹೊಳಿತಾನೆ. ರಜೋ ಜೀವರಾಶಿಗಳಿಗೆ ಹೌದಾ ಅಲ್ಲ ಅಂತ ಹೇಳುತ್ತಾನೆ, ತಿರುಗಿಸ್ತಾನೆ ಅವರನ್ನ ಸಂಸಾರದಲ್ಲಿ. ಹಾಗೆ ತಮೋ ಜೀವರಾಶಿಗಳಿಗೆ ಸಿದ್ಧಿ ಅಂತ ಹೇಳಿದರೆ ಭ್ರಾಂತಿಯನ್ನೇ ಕೊಡತಾ ಇರ್ತಾನೆ. ನಾನೇ ದೇವ, ನಾ ದೇವಾದೇ ದೇವಾದೇ ಅಂತ ಹೇಳಿ ಆ ರೀತಿಯಾಗಿ ಅವರಿಗೆ ಕೊಡತಾ ಇರ್ತಾನೆ. ಆ ರೀತಿಯಾಗಿ ಅವರಿಗೆ ಏನೋ ಸಾಮಾನ್ಯವಾಗಿರತಕ್ಕಂಥ ಕೆಲವು ಸಿದ್ಧಿಗಳನ್ನು ಕೊಟ್ಟಂತೆ ಮಾಡಿ ಮೋಹಕ್ಕೆ ಉರುಳಾಕಿಸಿ ಅವರನ್ನ ಬೇರೆ ಕಡೆ ಕಳಿಸಿಕೊಡ್ತಾ ಇರ್ತಾನೆ. ಆದ್ದರಿಂದ ಸಂಕರ್ಷಣ ಮೂರು ರೂಪದಲ್ಲಿದ್ದವರಿಗೆ ಅವರವರ ಸಾಧನೆ ಮಾಡಿಸಿಕೊಟ್ಟು ನಂತರ ವಾಸುದೇವ ನಾಮಕ ಭಗವಂತ ಏನು ಮಾಡುತ್ತಾನೆ ಅಂದ್ರೆ ಸಜ್ಜನರಾದವರಿಗೆ ಮೋಕ್ಷ ಸುಖವನ್ನು ಕೊಡುತ್ತಾನೆ. ರಜೋಗುಣರಾಶಿ ಜೀವರಾಶಿಗಳಿಗೆ ಸಂಸಾರದಲ್ಲಿ ತಿರುಗಾಡಿಸ್ತಾ ಇರ್ತಾನೆ ಸ್ವರ್ಗ ಭೂ ನರಕಗಳಲ್ಲಿ. ನಂತರ ತಮೋ ಜೀವರಾಶಿಗಳಿಗೆ ಅವರಿಗೂ ಮೋಕ್ಷ ಅಂದರೆ ಅಂಧಂತವಸ್ಸನ್ನು ಕೊಡತಕ್ಕಂಥವನೇ. ಆದ್ದರಿಂದ ಪ್ರಸಿದ್ಧ ಅಂತ ದೇವರನ್ನ ಕರೀತಾ ಇದ್ದಾರೆ ಅಂತ ತಿಳಿಸಿಕೊಡತಾ ಇದ್ದಾರೆ. ಈ ಸಜ್ಜನರಾದವರಿಗೆ ವಿಶೇಷವಾಗಿರತಕ್ಕಂಥ ವಿರಜಾನಧಿಷ್ಠಾನದಿಂದ ಲಿಂಗ ದೇಹ ಭಂಗ, ರಜೋ ಜೀವರಾಶಿಗಳಿಗೆ ವಿಶೇಷವಾಗಿ ರಜೋದಯ ಜೀವರಾಶಿಗಳಿಗೆ ಸಾಂತಾನಿಕ ಲೋಕ ಪ್ರಾಪ್ತಿ, ತಮೋಧಿಕಾರಿಗಳಿಗೆ ವಿಶೇಷವಾದ ಅಂಧಂತಮಸ್ಸೆ ಪ್ರಾಪ್ತಿ ಅಂತ ಈ ರೀತಿಯಾಗಿ ಭಗವಂತ ತಿಳಿಸಿಕೊಡತಾ ಇದ್ದಾರೆ. ಆ ರೀತಿಯಲ್ಲಿ ಅವರವರಿಗೆ ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಅಂತ ನಾಲ್ಕು ರೂಪಗಳನ್ನು ಚೆನ್ನಾಗಿ ತಿಳಿದವನೇ ಪಂಡಿತ ಅಂದ್ರು. ಶ್ರೀಹರಿಯನ್ನ ಚೆನ್ನಾಗಿ ತಿಳಿದವರೇ ಜ್ಞಾನಿಗಳಾಗ್ತಾರೆ, ಇಲ್ಲದಿದ್ದರೆ ಅವರು ಜ್ಞಾನಿಗಳು ಅಂತ ಯಾಕೆ ಹೆಸರು ಅಂತ ಹೇಳುತ್ತಾರೆ ವಿಜಯದಾಸರು. ಹೇಳುತ್ತಾರೆ ಅನುಭವವಿಲ್ಲದ ಜ್ಞಾನಕ್ಕೆ ಪ್ರತಿಷ್ಠೆ ಯೋಚಕೆ ಅಂತ ಅದನ್ನು ಹೀಯಾಳಿಸಿ ಬಿಡುತ್ತಾರೆ. ಈ ರೀತಿಯಲ್ಲಿ ಈ ರೂಪ ಚತುಷ್ಟಯ ಜ್ಞಾನಿಯೇ ಪಂಡಿತ ಅಂದರೆ ಅರ್ಥ ಏನು ಅಂದರೆ ತನಗೆ ಏನೇನು ಜ್ಞಾನ ಬರ್ತಾ ಇದೆ ವಿದ್ಯೆ ಅದರಲ್ಲಿ ವಿಶೇಷವಾಗಿರತಕ್ಕಂಥ ಅನಿರುದ್ಧನಾದ ಭಗವದ್ ರೂಪವಿದೆ ಅಂತ ತಿಳಿದು ಉಪಾಸನೆ ಮಾಡುತ್ತಾ ಒಳ್ಳೆ ಜ್ಞಾನವನ್ನ ಪಡೆಯುವವನೇ ಪಂಡಿತ. ಆ ಬಂದಂಥ ಜ್ಞಾನದಲ್ಲಿ ಏನು ವಿಷಯವಿದೆ ಅದನ್ನು ನಿಶ್ಚಯ ಮಾಡತಕ್ಕಂಥವನೇ ಪ್ರದ್ಯುಮ್ನ. ಅಂದರೆ ವಿದ್ಯೆ ಪಡಿತಾ ಇರ್ತಾನೆ, ವಿದ್ಯೆ ಪಡೆದದ್ದನ್ನ ನಿಶ್ಚಯ ಮಾಡಿದ್ದು ಯಾರು? ನಾನು ನಿಶ್ಚಯ ಮಾಡಿಲ್ಲ, ಕೃತಿಪತಿ ಪ್ರದ್ಯುಮ್ನ ನಾಮಕ ಭಗವಂತ ನನ್ನ ಬುದ್ಧಿಯಲ್ಲಿ ನಿಂತು ಇದನ್ನು ನಿಶ್ಚಯ ಮಾಡತಾ ಇದ್ದಾನೆ, ಮಾಡಿದ್ದಾನೆ ಅಂತ ಆ ದೇವರ ರೂಪವನ್ನು ಕೊಂಡಾಡುತ್ತಾರೆ. ಆದ ಮೇಲೆ ಅದು ಧ್ಯಾನಕ್ಕೆ ಎಟಕಿದಾಗ, ಸ್ವಾಮಿ ಸಂಕರ್ಷಣ ನೀನೇ ಈ ಜ್ಞಾನವನ್ನ ಧ್ಯಾನಕ್ಕೆ ಎಟಕಿಸಿ ನಿನ್ನ ರೂಪದ ದರ್ಶನ ಕೊಡತಾ ಇದ್ದೀಯಾ ಅಂತ ದೇವರನ್ನು ಚಿಂತನೆ ಮಾಡುತ್ತಾರೆ. ನಂತರ ಮುಕ್ತಿಪ್ರದ ವಾಸುದೇವ ಅಂತ ಭಗವಂತನ ಸ್ತೋತ್ರ ಮಾಡುತ್ತಾರೆ. ಒಟ್ಟಾರೆ ಇದನ್ನ ಎಲ್ಲೋ ಯಾವಾಗ್ಲೂ ಚಿಂತನೆ ಮಾಡೋದಲ್ಲ, ತಮಗೆ ಜ್ಞಾನ ಬಂದಾಗ ಆ ಜ್ಞಾನ ಸ್ಥಿರ ಆಗಿ ವಿಶೇಷವಾಗಿ ಅನುಭವಕ್ಕೆ ಬಂದಾಗ, ಅನುಭವಕ್ಕೆ ಬಂದು ದೇವರ ದರ್ಶನ ಆದಾಗ, ನಂತರ ಮೋಕ್ಷವಾಗ್ಲಿಕ್ಕೆ ಸಿದ್ಧ ಆದಾಗ್ಲೂ ಕೂಡ ಈ ನಾಲ್ಕು ರೂಪಗಳನ್ನ ಸದಾ ಅನುಭವದಲ್ಲೇ ನೆನೆಯತಕ್ಕಂಥವ ಪಂಡಿತ ಅಂತ ಆ ಪಂಡಿತರ ಲಕ್ಷ್ಯವನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಅಂದರೆ ಜೀವನೊಳಗೆ ತಾನೇ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧ ಅಂತ ಈ ಪ್ರಸಿದ್ಧಿ ಅಂತ ನಾಲ್ಕು ರೂಪಗಳನ್ನು ತಾನಿರ್ತಾನೆ. ಜೀವನೊಳಗೆ ತಾನೇ ಪಂಡಿತ ಅಂತ ಕರೆಸಿಕೊಂಡು ಅವನ ಪಂಡಿತನನ್ನು ಮಾಡಿ ಈ ನಾಲ್ಕು ರೂಪಗಳ ಪರಿಚಯ ಕೊಟ್ಟು ಪಂಡಿತ ಅಂತ ಕರೆಸುವವನು ಅವನೇ. ನಮ್ಮೊಳಗೆ ನಿಂತು ನಾವು ಆ ನಾಲ್ಕು ರೂಪಗಳನ್ನು ತಿಳಿದರೆ ಜ್ಞಾನಿ ಪಂಡಿತ ಅಂತ ಕರೀತಾರೆ. ಹಾಗಾದರೆ ನಮ್ಮೊಳಗಿರತಕ್ಕಂತಹ ಬಿಂಬರೂಪಿ ಭಗವಂತ ನಮಗೆ ನಾಲ್ಕು ರೂಪದ ಪರಿಚಯ ಮಾಡಿಸಿಕೊಟ್ಟು ನಮ್ಮೊಳಗೆ ತಾನು ಪಂಡಿತ ಅಂತ ಕರೆಸಿಕೊಂಡು ನಮ್ಮನ್ನ ಪಂಡಿತ ಅಂತ ಕರೆಯುವಂತೆ ಮಾಡುತ್ತಾನೆ. ಅದರಿಂದ ಪಂಡಿತರು ಯಾರಯ್ಯ ಅಂದ್ರೆ ಅವನೇ ಪಂಡಿತ, ನಮ್ಮನ್ನು ಪಂಡಿತರಂತೆ ಮಾಡಿಬಿಡುತ್ತಾನೆ. ನಮಗೆ ಪಾಂಡಿತ್ಯ ಕೊಡುತ್ತಾನೆ, ಜ್ಞಾನವನ್ನು ಕೊಡುತ್ತಾನೆ, ಜ್ಞಾನದಲ್ಲೂ ಅವನೇ. ಅದಕ್ಕೆ ದಾಸರು ಹೇಳುತ್ತಾರೆ, ತಿಳಿವಲ್ಲಿ ತಿಳಿಪಲ್ಲಿ ತಿಳುವಳಿಕೆ ನೀನಾಗಿ, ತಿಳಿಸುವವರಲ್ಲಿ ನೀನೇ ಇರುತ್ತೀಯ ತಿಳಿಸಿಕೊಡುತ್ತೀಯ, ತಿಳಿಕೊಳ್ಳುವವರಲ್ಲಿ ನೀನೇ ಇದ್ದು ತಿಳಿಕೊಳ್ಳುವಂತೆ ಮಾಡುತ್ತೀಯ. ಈ ತಿಳಿಸುವವರು ತಿಳಿಸಿದಾಗ, ತಿಳಿಕೊಳ್ಳುವವರು ತಿಳಿಕೊಂಡಾಗ ಮಧ್ಯೆ ಬಂದದ್ದು ತಿಳುವಳಿಕೆ. ಆ ತಿಳುವಳಿಕೆಯಲ್ಲೂ ಕೂಡ ನೀನೇ ಇರುತ್ತೀಯಪ್ಪ, ಆದ್ದರಿಂದ ಮೂರು ಕಡೆ ನೀನೇ ಇದ್ದು ಎಲ್ಲರಿಗೂ ಎಲ್ಲ ಕೊಡತಕ್ಕಂಥವ ಅಂತ ಜ್ಞಾನಿಗಳು ಭಗವಂತನನ್ನ ಸದಾ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅಂದರೆ ಇನ್ನೊಂದು ರೀತಿಯಲ್ಲಿ ನಮಗೆ ವಿದ್ಯೆ ಬೇಕಾ, ಅನಿರುದ್ಧನ ಉಪಾಸನೆ ಮಾಡೋಣ. ವಿದ್ಯಾ ಸ್ವಾಮಿ ನೀನೇ ವಿದ್ಯಾಪ್ರದ ಅಂತ ಯಾರು ಚಿಂತನೆ ಮಾಡುತ್ತಾರೆ, ನಮ್ಮ ಬಿಂಬನನ್ನ ಅನಿರುದ್ಧ ಅಂತ ಚಿಂತನೆ ಮಾಡಿದರೆ ಅವನೇ ವಿದ್ಯೆಯನ್ನು ಕೊಡುತ್ತಾನೆ. ನಮ್ಮ ಬಿಂಬಮೂರ್ತಿಯನ್ನೇ ಪ್ರದ್ಯುಮ್ನ ನೀನೇ ಬಂದ ವಿದ್ಯೆಯ ನಿಶ್ಚಯ ಜ್ಞಾನಪ್ರದ, ನಿಶ್ಚಯ ಜ್ಞಾನ ಕೊಡತಕ್ಕಂಥವ ಅಂತ ಚಿಂತನೆ ಮಾಡಿದರೆ ಆ ಭಗವಂತನೇ ನಮಗೆ ನಿಶ್ಚಯ ಜ್ಞಾನ ಕೊಡುತ್ತಾನೆ. ಆ ಭಗವಂತನನ್ನೇ ಆ ಬಂದ ನಿಶ್ಚಯ ಜ್ಞಾನವನ್ನ ನನಗೆ ಅನುಷ್ಠಾನಕ್ಕೆ ಬರುವಂತೆ ಮಾಡಿ ಅದಕ್ಕೆ ಒಲಿದು ನೀನೇ ನಿನ್ನ ರೂಪ ದರ್ಶನ ಕೊಡತಕ್ಕಂಥವ ಸಿದ್ಧಿ ಅಂತ ಸಂಕರ್ಷಣ ಅಂತ ನಮ್ಮ ಬಿಂಬಮೂರ್ತಿಯನ್ನೇ ಸಂಕರ್ಷಣ ಮೂರ್ತಿಯನ್ನಾಗಿ ಚಿಂತನೆ ಮಾಡಿದರೆ ಅದೇ ತರ ನಮಗೆ ವಿಶೇಷವಾದ ಜ್ಞಾನ ಅನುಷ್ಠಾನಕ್ಕೆ ಎಟಕಿ ಭಗವದ್ ದರ್ಶನ ಆಗುವಂತೆ ಮಾಡುತ್ತಾನೆ ಸ್ವಾಮಿ ಬಿಂಬಮೂರ್ತಿ. ನಂತರ ಇವನನ್ನೇ ಮುಕ್ತಿಪ್ರದ ವಾಸುದೇವ ಅಂತ ಚಿಂತನೆ ಮಾಡಿದರೆ ನಮಗೆ ಮುಕ್ತಿಯನ್ನ ಕೊಟ್ಟು ರಕ್ಷಣೆ ಮಾಡುತ್ತಾನೆ. ಹಾಗಾದರೆ ನಮ್ಮ ಬಿಂಬಮೂರ್ತಿಯ ನಾಲ್ಕು ರೂಪಗಳನ್ನು ಉಪಾಸನೆ ಮಾಡೋಣ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಈ ರೂಪಗಳನ್ನು ಉಪಾಸನೆ ಮಾಡೋಣ. ಯಾವಾಗ ಮಾಡೋಣ? ದಿನಕ್ಕೆ ಒಂದು ನಿಮಿಷ ಮಾಡಿದ್ರೆ ಸಾಕೋ? ಇಲ್ಲ, ಸದಾ ಕಾಲ ಈ ನಾಲ್ಕು ರೂಪಗಳನ್ನು ಚಿಂತನೆ ಮಾಡುತ್ತಾ ಬಂದರೆ ವಿದ್ಯೆಯನ್ನು ಕೊಡಿಸ್ತಾನೆ, ಬುದ್ಧಿಯನ್ನು ಕೊಡುತ್ತಾನೆ, ಸಿದ್ಧಿಯನ್ನು ಕೊಡುತ್ತಾನೆ, ಪ್ರಸಿದ್ಧನಾಗಿ ನಮಗೆ ಮೋಕ್ಷವನ್ನು ಕೊಟ್ಟು ಬಿಡುತ್ತಾನೆ ಭಗವಂತ. ಇದನ್ನು ನಾವು ಅನುಷ್ಠಾನಕ್ಕಿಡಬೇಕಷ್ಟೇ ಹೊರತು ಬರೀ ಬಾಯಿಂದ ಹೇಳಿದ್ರೆ ಉಪಯೋಗವಿಲ್ಲ ಅಂತ ದಾಸರಾಯರು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇನ್ನು ಮುಂದೆ ಹೇಳುತ್ತಾರೆ, ತನು ಚತುಷ್ಟಯಗಳು ನಾರಾಯಣನು ಹೃತ್ಕಮಲಖ್ಯ ಸಿಂಹಾಸನದೋಳ್ ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವ್ಯ ಸೇವಕ ನೆನಿಸಿ ಸೇವಾಸಕ್ತ ಸುರರೊಳಗ ಅನವರತ ನೆಲೆಸಿದ್ದು ಸೇವೆಯ ಕುಂಭನವರಂತೆ. ನೋಡ್ಲಿಕ್ಕೆ ಚಿಕ್ಕ ಪದ್ಯ, ತುಂಬಾ ಅರ್ಥಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ತನು ಚತುಷ್ಟಯಗಳು ಅಂದ್ರೆ ಯಾವುದು ಯಾವುದು ಅಂದರೆ ಸ್ಥೂಲ, ಅನಿರುದ್ಧ, ಲಿಂಗ, ಸ್ವರೂಪ ಅಂತ. ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತ ನಾಲ್ಕು ದೇಹಗಳೊಳಗೆ ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತಾ ಅಂದ್ರು. ಅನಿರುದ್ಧಾದಿ ನಾಲ್ಕು ರೂಪಗಳಿಂದ ದೇವರು ಹೊಳೆಯುತ್ತಾ ಇರ್ತಾನೆ. ಎಲ್ಲೆಲ್ಲಿ ಯಾವ ರೂಪ ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಅನಿರುದ್ಧನಾಗಿ ಸ್ಥೂಲ ಶರೀರದಲ್ಲಿರುತ್ತಾನೆ. ನಂತರ ಅನಿರುದ್ಧ ಶರೀರದಲ್ಲಿ ಪ್ರದ್ಯುಮ್ನ ರೂಪದಿಂದ, ಲಿಂಗ ಶರೀರದಲ್ಲಿ ಸಂಕರ್ಷಣ ರೂಪದಿಂದ, ಸ್ವರೂಪ ದೇಹದಲ್ಲಿ ವಾಸುದೇವ ರೂಪದಿಂದ, ಈ ನಾಲ್ಕು ದೇಹಗಳ ಹೃದಯ ಕಮಲದೊಳಗಿರುವೆ ಭಗವದ್ ರೂಪಗಳು ಇಂಥದ್ದು. ನಾಲ್ಕು ದೇಹಗಳ ತನು ಚತುಷ್ಟಯಗಳು ನಾರಾಯಣ ಆ ನಾಲ್ಕು ರೂಪದಿಂದ ಇದ್ದಾನೆ. ಎಲ್ಲಿ ಹೃತ್ ಕಮಲಾಖ್ಯ ಸಿಂಹಾಸನದೋಳ್, ಹೃದಯ ಕಮಲವೆಂಬ ಸಿಂಹಾಸನದಲ್ಲಿ ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತಾ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಹೊರಗಿಂದ ಒಳಕ್ಕೆ ಈ ರೀತಿಯಲ್ಲಿ ತಾನೇ ಹೊಳೆಯುತ್ತಾ ತನಗೆ ತಾನೇ ಸೇವ್ಯ ಸೇವಕನೆನಿಸಿ. ಈ ಜಗತ್ತಿನಲ್ಲಿ ಬ್ರಹ್ಮದೇವರು ಮೊದಲುಕೊಂಡು ಹುಲ್ಲು ಪರ್ಯಂತ ಎಲ್ಲರೂ ಕೂಡ ಅಸ್ವತಂತ್ರರೇ. ಯಾರು ಎಷ್ಟು ಅಸ್ವತಂತ್ರರಯ್ಯ ಅಂದರೆ ಹೇಳುತ್ತಾರೆ, ಸ್ವತಂತ್ರ ತಾನಾಗಿ ಓರ್ವನಾದರೂ ಶ್ವಾಸ ಬಿಡುವ ಸೇದಿಕೊಂಬ ಗರ್ವಿಗಳಿಲ್ಲವೋ ಈ ಪೃಥ್ವಿ ಮಧ್ಯ ಅಂತಾರೆ. ಇನ್ನ ಹೇಳುತ್ತಾರೆ, ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲಾ ಜೀವರಾಶಿಗಳಿಗೂ, ಬ್ರಹ್ಮಾದಿ ಜೀವರಾಶಿಗಳಿಗೂ ದೇವರಿಲ್ಲದಿದ್ದರೆ ಒಂದು ಹುಲ್ಲು ಕಡ್ಡಿಯನ್ನು ಮುರಿಯಲಿಕ್ಕಾಗಲ್ಲ. ಇದಯ್ಯ ಇವರ ಸ್ವಾತಂತ್ರ್ಯ. ದೇವನೊಬ್ಬನೇ ಶುದ್ಧ ಸ್ವತಂತ್ರ, ಮಿಕ್ಕವರೆಲ್ಲ ಅಸ್ವತಂತ್ರರು. ಅವರ ಕೆಲಸ ಉಸಿರಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಸ್ಪಂದಿತಂ ನೈವ ಶಕ್ಯತೆ ಅಂತ ಹೇಳ್ತಾರೆ, ಅವರಿಗೆ ಸ್ಪಂದನೆಯೂ ಆಗೋದಿಲ್ಲ. ಆ ರೀತಿಯಾಗಿ ಭಗವಂತನೇ ನಿಂತು ಮಾಡಿಸಬೇಕು. ಅಂತ ಕಾಲಕ್ಕೆ ಸೇವಕ ಯಾರು, ಸೇವ್ಯ ಯಾರು? ಬ್ರಹ್ಮಾದಿ ದೇವತೆಗಳೆಲ್ಲ ಸೇವಕರು, ಲಕ್ಷ್ಮೀದೇವಿ ಸೇವ್ಯಳು ಅಂದ್ರೆ ಪೂಜೆ ತಗೊಳ್ಳುವವರು. ಆದರೆ ಇಲ್ಲಿ ಬ್ರಹ್ಮಾದಿ ದೇವತೆಗಳು ಯಾರೂ ಸ್ವತಂತ್ರವಾಗಿ ಸೇವಕರಲ್ಲ, ಲಕ್ಷ್ಮೀದೇವಿಯು ಸ್ವತಂತ್ರವಾಗಿ ಪೂಜೆ ತಗೊಳ್ಳುವವಳಲ್ಲ. ದೇವರೇ ಇವರೆಲ್ಲರಲ್ಲಿ ನಿಂತು ಪೂಜಾ ಮಾಡಿಸಬೇಕು, ಲಕ್ಷ್ಮೀದೇವಿಯಲ್ಲಿ ನಿಂತು ಪೂಜಾ ಸ್ವೀಕಾರ ಮಾಡಿಸಬೇಕು. ಹಾಗೆ ಒಬ್ಬರಿಗೊಬ್ಬರಿಗೊಬ್ಬರಿಗೊಬ್ಬರು ತಾರತಮ್ಯ ಪ್ರಕಾರ ಯಾವ್ಯಾವ ದೇವತೆಗಳಿದ್ದಾರೆ, ಚಿಕ್ಕವರು ದೊಡ್ಡವರಿಗೆ ಸೇವಕರು, ದೊಡ್ಡವರು ಚಿಕ್ಕವರಿಗೆ ಸೇವ್ಯರು ಅಂದ್ರೆ ಪೂಜೆ ತಗೊಳ್ಳುವವರು. ಚಿಕ್ಕವರು ಪೂಜೆ ಮಾಡುವವರು, ದೊಡ್ಡವರು ಪೂಜೆ ತಗೊಳ್ಳುವವರು. ಇವರೆಲ್ಲರೂ ಕೂಡ ಸ್ವತಂತ್ರವಾಗಿ ಪೂಜೆ ಮಾಡುವವರು ಯಾರೂ ಇಲ್ಲ, ಸ್ವತಂತ್ರವಾಗಿ ಪೂಜೆ ತಗೊಳ್ಳುವವರು ಯಾರೂ ಇಲ್ಲ. ಅವನೇ ಭಗವಂತನೇ ಪೂಜಾ ಮಾಡುವವರಲ್ಲಿ ತಾನೇ ನಿಂತು ಪೂಜಾ ಮಾಡುವವ ಅಂತ ಕರೆಸಿಕೊಳ್ತಾನೆ. ಪೂಜಾ ತಗೊಳ್ಳುವವರಲ್ಲೂ ಕೂಡ ತಾನೇ ಇದ್ದು ಪೂಜಾ ಸ್ವೀಕಾರ ಮಾಡಿ ಪೂಜಾ ತಗೊಂಡವರು ಅಂತ ಅವರಿಗೆ ಹೆಸರು ಕೊಟ್ಟು ತಾನ ಹೆಸರಿಂದ ಕರೆಸಿಕೊಳ್ಳುತ್ತಾನೆ. ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ. ಆದರೆ ಇಲ್ಲಿ ನೋಡುತ್ತಾರೆ, ಎಲ್ಲ ದೇವರೇ ಮಾಡಿಸ್ಬೇಕಲ್ಲ, ಅಂಥ ಕಾಲಕ್ಕೆ ದೇವತೆಗಳು ನೋಡ್ತಾರೆ, ಸ್ವಾಮಿ ನೀನೇ ನಿನ್ನ ಸೇವಾ ಮಾಡಬೇಕು ಅಂತ ನಮಗಿದೆ. ಆದರೆ ನಿನ್ನ ಸೇವಾ ಮಾಡಲಿಕ್ಕೆ ಬೇಕಾದ ಸ್ವಾತಂತ್ರ್ಯ ನಮಗಿಲ್ಲ, ಆದರೆ ನಿನ್ನ ಸೇವಾ ಮಾಡಿ ಆನಂದ ಪಡಬೇಕು ಅಂತ ಮಾತ್ರ ಇದೆ. ಅದಕ್ಕೆ ಬೇರೆ ಗತಿ ಇಲ್ಲ ಹರಿಯೇ. ನೀನೇ ನಮ್ಮಲ್ಲಿ ನಿಂತು ನಮ್ಮ ಕೈಕಾಲುಗಳನ್ನು ಕದಲಿಸಿ, ಶ್ವಾಸ ಚೆನ್ನಾಗಿ ಬಿಡಿಸಿ, ಜ್ಞಾನ ಕೊಡಿಸಿ, ನೀನೇ ನಮ್ಮೊಳಗೆ ನಿಂತು ನಿನ್ನ ಸೇವಾ ಮಾಡಿಸಿಕೋ. ಅವಾಗೇನಾಯ್ತು, ದೇವರೇ ದೇವರದ್ದು ಮಾಡಿಕೊಂಡದ್ದಾಯ್ತಲ್ಲ ಅಂದ್ರೆ, ದೇವರೇ ದೇವರದ್ದು ಮಾಡಿಕೊಂಡದ್ದಲ್ಲ, ಮಧ್ಯೆ ನಮ್ಮ ಕೈ ಸೇರಿತಲ್ಲ, ನಮ್ಮ ಕೈ ಹಿಡಿದು ನಮ್ಮ ಕೈ ಮೂಲಕ ದೇವ ಸೇವಾ ತಗೊಂತಾನೆ. ಅದನ್ನ ದೇವತೆಗಳು ಕೇಳಿಕೊಳ್ತಾರಂತೆ. ಹೇಗೆ? ಅಪ್ಪ ಮಗನಿಗೆ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಮಾಡಿಸಿದಂತೆ. ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸುವಾಗ ಮಗನಿಗೆ ಅಕ್ಷರ ಅಂದ್ರೆ ಗೊತ್ತಿಲ್ಲ, ಅಭ್ಯಾಸ ಅಂದ್ರೆ ಗೊತ್ತಿಲ್ಲ, ಹಲಗೆ ಗೊತ್ತಿಲ್ಲ, ಬಳಪ ಗೊತ್ತಿಲ್ಲ. ಅಪ್ಪನೇ ಒಂದು ಕೈಯಿಂದ ಆ ಹಲಗೆಯನ್ನ, ಈ ಮಗನ ಎಡಗೈಯನ್ನ ಹಿಡಿದು ಆ ಎಡಗೈಯಲ್ಲಿ ಹಲಗೆ ಇಡ್ತಾನೆ. ಆ ಹಲಗೆಯನ್ನ ಇಟ್ಟಾಗ ಹಲಗೆ ಹಿಡ್ಕೋಬೇಕು ಅಂತ ಮಗನಿಗೆ ಗೊತ್ತಿಲ್ಲ, ಬೆರಳೆರಡು ದೂರ ದೂರವೇ ಇರುತ್ತೆ, ಹಲಗೆ ಬಿದ್ದೋಗ್ತಾ ಇರುತ್ತೆ. ಆದರೆ ಅಪ್ಪ ತನ್ನೆರಡು ಬೆರಳುಗಳಿಂದ ಮಗನ ಎರಡು ಬೆರಳುಗಳು ಹಿಡಿದು ಆ ಎರಡು ಬೆರಳುಗಳ ಮಧ್ಯೆ ಹಲಿಗೆಯನ್ನ ತಾನೇ ಅವನ ಬೆರಳುಗಳ ಮೂಲಕ ಹಿಡಿತಾನೆ. ಇನ್ನೊಂದು ಕೈಯಲ್ಲಿ ಎರಡು ಬೆರಳುಗಳ ಮಧ್ಯ ಬಳಪವನ್ನ ಕೊಟ್ಟು ಹಿಡಿಯಲಿಕ್ಕೂ ಗೊತ್ತಿಲ್ಲದಿದ್ದಾಗ ಅವನ ಎರಡು ಬೆರಳುಗಳನ್ನ ತನ್ನ ಎರಡು ಬೆರಳುಗಳಿಂದ ಹಿಡಿದು ಅದರ ಮೂಲಕ ಬಲಪವನ್ನು ಹಿಡಿದು ತಾನೇ ಅಕ್ಷರ ಬರೀತಾನೆ. ಆ ಬರೆಯೋ ಕಾಲಕ್ಕೆ ಮಗನ ಕೈ ಇರುತ್ತೆ, ಅದಕ್ಕೆ ಬರೆದು ಬರೆಸುವುದು, ಮಾಡಿ ಮಾಡಿಸುವುದು, ಇದನ್ನೇ ಹೇಳ್ತಾರೆ. ದೇವರು ಕೂಡ ನಮ್ಮ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ತಾನು ಚಲಿಸಿ ನಮ್ಮನ್ನ ಚಲಿಸುವಂತೆ ಆ ರೀತಿಯಲ್ಲಿ ಕದಲಿಸ್ತಾನೆ ನಮ್ಮನ್ನ. ಅದನ್ನೇ ಮಾಡಿ ಮಾಡಿಸುವುದು ಅಂತ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಆ ರೀತಿಯಲ್ಲಿ ದೇವತೆಗಳು ಕೇಳಿಕೊಡ್ತಾರೆ, ಸ್ವಾಮಿ ನಿನ್ನ ಸೇವಾ ಮಾಡಬೇಕು ಅಂತ ನಮಗಿದೆ, ಆದರೆ ಸೇವಾಸಕ್ತರಾಗಿದ್ದೇವೆ, ಆದರೆ ಶಕ್ತಿ ಇಲ್ಲವಯ್ಯ. ಅಂದರೆ ದೇವ ಅವರ ಕೈಯಲ್ಲಿ ಕೈ, ಮುಖದಲ್ಲಿ ಮುಖ, ಕಾಲಲ್ಲಿ ಕಾಲು ಎಲ್ಲ ಇಟ್ಟು ವ್ಯಾಪಿಸಿ ನಿಂತು ನಿಮ್ಮ ಕೈಯಿಂದ ನನ್ನ ಪೂಜೆ ಮಾಡಬೇಕಂತಿದೆಯಾ, ಸರಿಯಪ್ಪ ಅಂತ ಅವರ ಕೈಯಲ್ಲಿ ತನ್ನ ಕೈ ಇಟ್ಟು ತನ್ನ ಕೈ ಮೂಲಕ ಅವರ ಕೈಯನ್ನು ಕದಲಿಸಿ ಆ ಕೈ ಮೂಲಕ ತನ್ನ ಪುಷ್ಪಾದಿಗಳು ಪೂಜೆ ಮಾಡುವಂತೆ ತಾನೇ ಮಾಡುತ್ತಾನೆ. ಇದನ್ನೇ ಭಗವನ್ ಚಿತ್ರಮರ್ಚ್ಯ, ನಿನ್ನ ಪೂಜೆಯನ್ನು ನೀನೇ ವಿಚಿತ್ರವಾಗಿ ಮಾಡಿಕೊಳ್ಳುವ ರೀತಿ ಇದೆ ಹರಿಯೇ ಅಂತಾರೆ. ಅದನ್ನೇ ದಾಸರ ಹೇಳುತ್ತಾರೆ, ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿತ್ತು, ಯಾವಾಗ್ಲೂ ನೆಲೆಸಿತ್ತು. ಹೇ ಸ್ವಾಮಿ ನಿನ್ನ ಪೂಜೆ ಹೀಗೆ ಮಾಡಬೇಕು ಅಂತಿದೆ ಅಂತ ಅವರ ಮನಸ್ಸಲ್ಲಿದ್ದರೆ ಆ ಪ್ರಕಾರ ತಾನೇ ಅವರ ಕೈಯಲ್ಲಿ ಕಾಲಲ್ಲಿ ಮುಖದಲ್ಲಿ ಎಲ್ಲಾ ಕಡೆ ನಿಂತು ಅವರ ಇಚ್ಛಾನುಸಾರ ಆ ಕೈಯನ್ನ ಕದಲಿಸಿ ಹೂವನ್ನ ಹಿಡಿಸಿ ಆ ಹೂವನ್ನ ತನ್ನ ಮೇಲೆ ಇನ್ನೊಂದು ರೂಪದ ಮೇಲೆ ಹಾಕುವಂತೆ ಮಾಡಿ ಅದು ತಾನು ಸ್ವೀಕಾರ ಮಾಡಿ ಇವರನ್ನ ಆನಂದಗೊಳಿಸುವಂತೆ ಮಾಡುತ್ತಾನೆ. ಇದೇ ಸೇವಾಸಕ್ತ ಸುರರೊಳಗೆ ಅನವರತ, ಇದು ಸ್ವಲ್ಪ ಕಾಲ ಇದ್ದು ಹೋಗುವುದಂತಲ್ಲ, ಸದಾ ಕಾಲ ಇದ್ದು ಸೇವೆಯ ಕೊಂಬನು ಅವರಂತೆ. ಯದ್ಯಪಿ ತನ್ನ ಸೇವೆ ತಾನೇ ಮಾಡಿಕೊಂಡ, ಆದರೆ ಮಧ್ಯೆ ಅವರ ಕೈ ಸೇರಿತಲ್ಲ, ಅದಕ್ಕೆ ಅವರು ತೃಪ್ತಿ ಕೊಡ್ತಾನೆ. ಸರಿಯಪ್ಪ ನೀನೇ ಸೇವಾ ಮಾಡಿದವು ಸರಿಯಾ ಅಂತ ಆ ದೇವತೆಗಳನ್ನು ಪೂರ್ಣ ಸಂತೋಷಗೊಳಿಸಿ ಆ ಸೇವೆಯನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಒಟ್ಟಾರೆ ಸ್ವತಂತ್ರವಾಗಿ ದೇವರ ಸೇವೆಯನ್ನು ಮಾಡಲಿಕ್ಕೂ ಯಾರಿಗೂ ಕೈಲಾಗಲ್ಲ, ಅವರ ಒಳಗೆ ತಾನೇ ನಿಂತು ಅವರ ಮೂಲಕ ಸೇವೆಯನ್ನ ತಾನು ತಗೋಬೇಕಷ್ಟೇ ಹೊರತು ಅವರಿಗಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂಥ ಕರುಣಾಳು ಅಂತ ನಾವಾದ್ರೆ ಏನ್ರಿ, ನೀವು ನಿಮ್ಮ ಸರಿ ಮಾಡಿಸೋದು, ನೀವ್ ಕೈ ಬಿದ್ದು ಹೋಗಿದೆ, ನಿಮ್ಮ ಕೈ ಹಿಡಿದು ಆ ಕೈಯಿಂದ ನನ್ನ ಕೈಗೆ ನಾನು ತುಪ್ಪ ಹಾಕಿಸ್ಕೋಬೇಕಾ, ಅದ್ರ ಬಿಟ್ಟು ನಾನೇ ಹಾಕೊಂಡಾಯ್ತಲ್ಲ, ನಿಮ್ ಕೈ ಹಾಕ ಮಧ್ಯ ಹೋಗಿ ಆಚೆಗೆ ಅಂತ ಹೇಳ್ತೇವೆ. ಆದರೆ ಭಗವಂತ ಹಾಗಲ್ಲ, ಎಲ್ಲರಿಂದ ಮಾಡಿಸಿ ಅವರು ತೃಪ್ತಿ ಪಟ್ಟರೆ ನೋಡಿ ಸಂತೋಷ ಪಡುವಂತಹ ಏಕೈಕ ಕರುಣಾಮೂರ್ತಿ ಅಂತ ಭಗವಂತನ ಪರಿಚಯವನ್ನ ಮನಮುಟ್ಟಿ ಮಾಡಿಸಿಕೊಡತಾ ಇದ್ದಾರೆ ದಾಸರಾಯರು. ಅದಕ್ಕೆ ಭಗವಂತ ಎಂಥ ಕರುಣಾವಂತನಯ್ಯ, ಭಕ್ತರ ಮನಸ್ಸಿನಲ್ಲಿ ತನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬಂದರೆ ಅದಕ್ಕೆ ಬೆಲೆ ಕೊಟ್ಟು ಪೂಜಾ ಮಾಡಬೇಕು ಅಂತ ಬಂದರೆ ಸಾಕು ಬಿಡಿ, ನೀವೇನ್ ಪೂಜಾ ಮಾಡುದು, ನಾನೇ ಬಂದು ನನ್ನ ಪೂಜಾ ಅಂದ್ರು ಕೂಡ ನಿಮ್ಮೊಳಗೆ ನಿಂತು ನಿಮ್ ಕೈ ಹಿಡಿದು ನಾನೇ ಮಾಡಿಸ್ಕೋಬೇಕು, ಅದಕ್ಕಿಂತ ನಾನೇ ಸುಮ್ಮನೆ ಕೊಡೋದು ಉತ್ತಮ ಅಂತ ಆ ರೀತಿ ಮಾತುಗಳನ್ನು ಆಡದೆ ತಾನೊಳಗೆ ನಿಂತು ಹೌದಾ ಹೀಗ್ ಮಾಡ್ಬೇಕಾ, ಹೀಗ್ ಮಾಡಿಸಿ ಅದ ನೋಡಿ ಅವ್ರು ಸಂತೋಷ ಪಟ್ರೆ ಸಂತೋಷ ಆಯ್ತೇನಪ್ಪ ಅಂತ ಅವ್ರು ನಮಗೆ ಮುತ್ತು ಕೊಟ್ಟು ಆನಂದ ಪಡಿಸ್ತಕ್ಕಂತಹ ಸ್ವಾಮಿ ಏನಿದ್ದಾನಲ್ಲ, ಅವನ ವಿಶೇಷವಾಗಿರತಕ್ಕಂತಹ ಪೇಷನ್ಸ್ ಎಂಥದ್ದಯ್ಯ, ಎಷ್ಟು ಜನರಲ್ಲಿ ನಿಂತು ಎಷ್ಟು ಕೆಲಸ ಮಾಡಿಸ್ತಾನೆ, ಅದಕ್ಕೆ ತಾನೇ ಸೇವಕ ತಾನೇ ಸೇವ್ಯ. ಆ ರೀತಿಯಲ್ಲಿ ನಾವೇನೋ ದೇವರ ಸೇವಾ ಮಾಡ್ತಾ ಇದ್ದೀವಂತ ಭ್ರಾಂತಿ ಬೇಡ, ಅವನೇ ಕರುಣೆಯಿಂದ ಸ್ವೀಕಾರ ಮಾಡ್ತಾ ಇದ್ದಾನೆ. ಏನೂ ಬೇಡದವ, ಎಲ್ಲ ಬೇಕಿದ್ದವನಂತೆ ನಮ್ಮ ಸುತ್ತ ಬಿದ್ದು ಏನೋ ಹರಕೆ 10 ವರ್ಷದ ಕೆಳಗೆ ಹರಕೆ ಹಾಕೊಂಡಿರ್ತೇವೆ, ಅದನ ಸ್ವಪ್ನದಲ್ಲಿ ಕಾಣಿಸಿ ಕೊಟ್ಟಿಲ್ಲ ಅಂತ ಹೇಳಿ ಕಾಡಿ ಬೇಡಿ ತಗೊಳ್ತಾನಲ್ಲ, ಅವನೇನು ಬೇಕಯ್ಯ. ಅಂದರೆ ಅವನ ತನೆಯಲ್ಲಿ ನಾವೊಬ್ಬರು ಉಳಿದವಲ್ಲ ಅಂತ ಸಂತೋಷ ಪಡಲಿಕ್ಕಷ್ಟೇ ಹೊರತು ಅವರಿಗೆ ನಮ್ಮಿಂದ ಆಗಬೇಕಾಗಿದ್ದೇನು. ಈ ರೀತಿಯಾಗಿ ಭಗವಂತ ಎಲ್ಲರನ್ನ ಉದ್ಧಾರ ಮಾಡುತ್ತಾ ಇದ್ದಾನೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.